Why did Jesus say words like this?
ಯಾಕೆ ಯೇಸು ಸ್ವಾಮಿಯು ಈ ರೀತಿಯ ಮಾತನ್ನ ಹೇಳಿದ್ದಾರೆ?
This is God's ways, John chapter 5.
ಇದು ದೇವರ ಮಾರ್ಗಗಳು, ಯೋಹಾನ 5ನೇ ಅಧ್ಯಾಯ.
See what he said in John chapter 5.
ಯೇಸು ಯೋಹಾನ 5ನೇ ಅಧ್ಯಾಯದಲ್ಲಿ ಏನಂತ ಹೇಳಿದ್ದಾರೆ ನೋಡ್ರಿ ಇಲ್ಲಿ.
He says in verse 19, truly I say to you,
19ನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳುತ್ತಾರೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ.
The meaning is the son cannot independently do anything.
ಇದರ ಅರ್ಥ ಏನಪ್ಪಾ ಅಂದ್ರೆ ಮಗನು ತನ್ನಷ್ಟಕ್ಕೆ ತಾನೆ ಏನೂ ಮಾಡಲಾರನು ಎಂಬುದಾಗಿ.
Only what he sees the father doing.
ತಂದೆಯು ಮಾಡುವುದನ್ನ ಕಂಡು ಮಗನೂ ಸಹ ಹಾಗೆಯೇ ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ಹೇಳುತ್ತೆ.
Whatever the father does, I do.
ತಂದೆಯು ಮಾಡುವುದನ್ನೆಲ್ಲ ನಾನು ಮಾಡುತ್ತೇನೆ.
So he is listening to his father all the time, and whatever the father tells him to do, I do.
ಯೇಸು ಸ್ವಾಮಿಯು ತಂದೆಯಿಂದ ಸತತವಾಗಿ ಕೇಳಿಸಿಕೊಳ್ತಾ ಇದ್ರು. ತಂದೆಯು ಏನೇನೆಲ್ಲ ಹೇಳ್ತಾರೋ ಅದನ್ನೆಲ್ಲ ನಾನು ಮಾಡ್ತೀನಿ ಎಂದು ಯೇಸು ಹೇಳಿದರು.
And he goes on to say that in verse 30, I do nothing on my own initiative.
30ನೇ ವಚನ, ನನ್ನಷ್ಟಕ್ಕೆ ನಾನೇ ಏನನ್ನೂ ಮಾಡಲಾರೆನು ಎಂಬುದಾಗಿ ಯೇಸು ಹೇಳುತ್ತಾರಲ್ಲಿ.
That means when I'm thinking of doing something, I wait on the Lord.
ಅದರರ್ಥ ನಾನು ಏನನ್ನಾದರೂ ಮಾಡುವಂತೆ ಯೋಚಿಸುವಾಗ ಕರ್ತನಿಗಾಗಿ ಕಾದುಕೊಂಡಿರುತ್ತೇನೆ ಅಥವಾ ನಿರೀಕ್ಷಿಸುತ್ತೇನೆ ಎಂದು ಅರ್ಥ ಅಲ್ಲಿ.
I wait on the Father. Father, shall I do this?
ತಂದೆಗಾಗಿ ನಾನು ಕಾದುಕೊಂಡಿರುತ್ತೇನೆ. ತಂದೆಯೇ, ನಾನು ಇದನ್ನು ಮಾಡಬಹುದಾ?
And you feel in your spirit, okay.
ನಿಮ್ಮ ಆತ್ಮದಲ್ಲಿ ಅದು ಸರಿ ಅಂತ ಅನ್ಸುತ್ತೆ.
That's why clever people pray very little.
ಅದಕ್ಕಾಗಿ ಬುದ್ಧಿವಂತ ಜನರು ಬಹಳ ಕಡಿಮೆ ಪ್ರಾರ್ಥನೆ ಮಾಡ್ತಾರೆ.
I've noticed something as I've observed Christians. I mean, God has given me the privilege of working among very educated PhDs and doctors and engineers.
ಕ್ರೈಸ್ತತ್ವದಲ್ಲಿ ನಾನು ಒಂದು ಗಮನಿಸಿದ್ದೇನೆ, ದೇವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ಗಳು, ಇಂಜಿನಿಯರ್ಗಳು, ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿದಂತವರು ಮತ್ತು PhD ಮಾಡಿದಂತವರೊಟ್ಟಿಗೆ ಕೆಲಸವನ್ನ ನಿರ್ವಹಿಸುವಂತ ಅವಕಾಶವನ್ನು ದೇವರು ಮಾಡಿಕೊಟ್ಟಿದ್ದಾರೆ.
And also among totally illiterate people who can't even read the Bible.
ಸತ್ಯವೇದವನ್ನು ಓದಲು ಅಶಕ್ತರಾದಂತ ಅವಿದ್ಯಾವಂತರೊಟ್ಟಿಗೂ ಕೂಡ ಕಾರ್ಯನಿರ್ವಹಿಸಲು ದೇವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
God has given me the privilege of working among the whole range of highly educated to totally uneducated, and I've seen one thing.
ದೇವರು ನನಗೆ ಅವಿದ್ಯಾವಂತರೊಟ್ಟಿಗೆ ಮತ್ತು ಉನ್ನತ ಮಟ್ಟದ ವಿದ್ಯಾವಂತರೊಟ್ಟಿಗೆ ಕೆಲಸ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ನಾನು ಒಂದು ಸಂಗತಿಯನ್ನ ಗಮನಿಸಿದ್ದೇನೆ.
The cleverer you are, the less you pray.
ನೀವು ಎಷ್ಟು ಬುದ್ಧಿವಂತರಾಗಿರುತ್ತೀರೋ ಅಷ್ಟು ಕಡಿಮೆ ಪ್ರಾರ್ಥನೆಯನ್ನ ಮಾಡುವವರಾಗಿರ್ತೀರಿ.
Because you don't need, you're so clever, why do you need to ask God about everything?
ಯಾಕಂದ್ರೆ ನೀವು ಬುದ್ಧಿವಂತರಾಗಿರುವುದರಿಂದ ದೇವರ ಬಳಿ ಎಲ್ಲವನ್ನು ಕೇಳುವ ಅವಶ್ಯಕತೆ ಇಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಇರ್ತೀರಿ ನೀವು.
Whereas the people are not so clever, they don't argue about why should you pray, what will happen if I pray. They don't have any so many arguments.
ಬುದ್ಧಿವಂತರಲ್ಲದೆ ಇರುವಂತವರು ನೀನು ಯಾಕೆ ಪ್ರಾರ್ಥನೆ ಮಾಡ್ತೀಯಾ, ಪ್ರಾರ್ಥನೆ ಮಾಡೋದ್ರಿಂದ ಏನಾಗುತ್ತೆ ಅನ್ನುವಂತ ವಿಷಯದಲ್ಲಿ ವಾಗ್ವಾದಕ್ಕೆ ಇಳಿಯುವುದಿಲ್ಲ ಅವರು.
They just read that Jesus said pray, so they pray.
ಅವರು ಯೇಸು ಸ್ವಾಮಿ ಹೇಳಿದಂತೆ ಮಾಡ್ತಾರೆ, ಪ್ರಾರ್ಥನೆ ಮಾಡುವಂತೆ ಯೇಸು ಹೇಳಿದರೆ ಅವರು ಅಷ್ಟನ್ನು ಮಾಡ್ತಾರಷ್ಟೇ.
And they get answers.
ಅವರು ಉತ್ತರಗಳನ್ನು ಪಡೆದುಕೊಳ್ಳುತ್ತಾರೆ.
They get revelation on scripture which PhDs don't get.
PhD ಮಾಡಿದಂತವರು ಏನು ಪಡೆದುಕೊಳ್ಳಲು ಆಗೋದಿಲ್ಲಲ್ಲ, ಇವರುಗಳು ವಚನದ ಮುಖಾಂತರ ಪ್ರಕಟಣೆಗಳನ್ನು ದೊರಕಿಸಿಕೊಳ್ಳುತ್ತಾರೆ.
Why is that?
ಯಾಕದು?
I mean, I've been amazed as I've observed people in our churches.
ನಮ್ಮ ಸಭೆಗಳಲ್ಲಿ ಜನರನ್ನು ನಾನು ಗಮನಿಸುವಾಗ ನನಗೆ ಬಹಳ ಆಶ್ಚರ್ಯ ಅನ್ಸುತ್ತೆ.
How is it so many extremely intelligent, clever people don't seem to get any revelation from scripture?
ಎಷ್ಟೋ ಜನ ಬುದ್ಧಿವಂತರು ಮತ್ತು ಚಾಣಾಕ್ಷರು ಸತ್ಯವೇದದ ವಚನಗಳ ವಿಷಯದಲ್ಲಿ ಪ್ರಕಟಣೆಗಳನ್ನು ದೊರಕಿಸಿಕೊಳ್ಳುವುದಿಲ್ಲ.
When I hear them share their as boring as anything,
ನಾನು ಅವರಿಂದ ಕೇಳಿಸಿಕೊಳ್ಳುವಾಗ, ಅವರು ಹಂಚಿಕೊಳ್ಳುವಾಗ ಬಹಳಷ್ಟು ಬೇಸರ ಅನಿಸುತ್ತಿರುತ್ತದೆ ನನಗೆ.
And then I hear some guy who can't even speak English properly, who doesn't know a word of English, he gets up and there's a revelation in it. How is that?
ಇಂಗ್ಲಿಷ್ ಮಾತನಾಡಲು ಬರದಂತ ವ್ಯಕ್ತಿ ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ಅದರಲ್ಲಿ ಪ್ರಕಟಣೆ ಇರುವಂತದ್ದನ್ನ ನಾನು ಗಮನಿಸಿದ್ದೇನೆ. ಅದು ಹೇಗದು?
Does God have partiality? No.
ಹಾಗಾದ್ರೆ ದೇವರು ಪಕ್ಷಪಾತಿನ? ಖಂಡಿತ ಇಲ್ಲ.
One is more aware of his weakness. That's why.
ಆತನು ತನ್ನ ಬಲಹೀನತೆಯ ವಿಷಯವಾಗಿ ಅರಿವನ್ನು ಹೊಂದಿರ್ತಾನೆ. ಅದಕ್ಕಾಗಿ
Moses, the Bible says, was one of a brilliant man at the age of 40.
ಸತ್ಯವೇದದಲ್ಲಿ ಮೋಶೆ ಕುರಿತಾಗಿ ಈ ರೀತಿ ಹೇಳುತ್ತೆ, ಆತನು 40ನೇ ವಯಸ್ಸಿನಲ್ಲಿರುವಾಗ ಬಹಳಷ್ಟು ಬುದ್ಧಿವಂತನು ಮತ್ತು ಚಾಣಾಕ್ಷನು ಆಗಿದ್ದನು ಅಂತ.
He was trained in the best academies of Egypt.
ಆತನು ಐಗುಪ್ತದ ಉತ್ತಮ ಅಕಾಡೆಮಿಯಲ್ಲಿ ತರಬೇತಿ ಹೊಂದಿದ್ದನು.
And in those days when people made pyramids, which even today's engineers are wondering, how in the world did they make those pyramids?
ಆ ದಿನಗಳಲ್ಲಿ ಮಾಡಿದಂತ ಪಿರಮಿಡ್ಗಳು ಈ ದಿನ ಇಂಜಿನಿಯರ್ಗಳಿಗೆ ಅದು ಹೇಗ್ ಮಾಡಿದ್ರಪ್ಪ ಅನ್ನುವಂತ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ.
Moses was there learning how to make pyramids.
ಮೋಶೆಯು ಅಲ್ಲಿದ್ದನು, ಕಲಿಯುತ್ತಿದ್ದನು ಹೇಗೆ ಪಿರಮಿಡ್ಗಳನ್ನು ನಿರ್ಮಿಸುವುದು ಅಂತ.
And if God had told Moses to make a tabernacle for him at the age of 40, and God had given him the pattern,
devaru aatanige 40ne vayasinalliruvaga andre moshege gudaravanna nirmisuvanta helidaga devaru aatanige maadariyanna kottru.
And if you've seen a picture of a tabernacle, it's one of the most unimpressive structures you can think of.
Nivu gudarada chitranavanna nivu gamanisuvaga adu astu mechigeyagi mattu aakarshitavagi kaanade iruvantaddagittu.
Even that tent, it doesn't look like a decent tent.
Aa dere athava gudisilugalu swalpa nodlikke chennagadru anu.
And if God had given him the pattern, Moses would have said, Lord, just leave it to me. Don't you know who I am?
Devaru aatanige gudara kattalu maadariyanna kottaga ಮೋಶೆ ಏನಾದರೂ ಈ ರೀತಿ ಹೇಳಿದ್ರೆ, ಕರ್ತರೆ ನನಗಿದನ್ನು ಬಿಟ್ಬಿಡ್ರಿ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದ್ರೆ,
ಐ ಬಿಲ್ಟ್ ಪಿರಮಿಡ್ಸ್,
ನಾನು ಪಿರಮಿಡ್ ಗಳನ್ನ ಕಟ್ಟಿದ್ದೇನೆ,
ಐ ವಿಲ್ ಮೇಕ್ ಅ ಫ್ಯಾಂಟಾಸ್ಟಿಕ್ ಸ್ಟ್ರಕ್ಚರ್ ಫಾರ್ ಯು,
ನಾನು ನಿನಗಾಗಿ ಒಂದು ಅದ್ಭುತವಾದಂತ ಮಾದರಿಯ ಕಟ್ಟಡವನ್ನ ಕಟ್ಟಿಕೊಡ್ತೇನೆ.
ಅಂಡ್ ಹಿ ವುಡ್ ಹ್ಯಾವ್ ಮೇಡ್ ಇಟ್,
ಆತನು ಮಾಡ್ತಿದ್ದ ಕೂಡ.
ದಿ ಓನ್ಲಿ ಥಿಂಗ್ ವುಡ್ ಹ್ಯಾವ್ ಬೀನ್ ಮಿಸ್ಸಿಂಗ್ ಇಸ್ ದಟ್ ದಿ ಫೈರ್ ಆಫ್ ಗಾಡ್ ವುಡ್ ನಾಟ್ ಹ್ಯಾವ್ ಕಮ್ ಆನ್ ಇಟ್.
ಒಂದು ಸಂಗತಿ ಅಲ್ಲಿ ಏನು ಇಲ್ಲವಾಗ್ತಿತ್ತಪ್ಪ ಅಂದ್ರೆ, ದೇವರ ಅಗ್ನಿಯು ಅದರ ಒಳಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಗ
ದ ಗ್ಲೋರಿ ಆಫ್ ಗಾಡ್ ವುಡ್ ನಾಟ್ ಹ್ಯಾವ್ ಕಮ್ ಆನ್ ಇಟ್.
ದೇವರ ಮಹಿಮೆಯು ಅಂದ್ರೆ ಪ್ರಭಾವವು ಅದರ ಒಳಗಡೆ ಬರ್ಲಿಕ್ಕೆ ಆಗ್ತಿರಲಿಲ್ಲ.
ದಟ್ಸ್ ಹೌ ಪೀಪಲ್ ಬಿಲ್ಡ್ ಚರ್ಚಸ್ ಟುಡೇ.
ಆ ರೀತಿಯಾಗಿ ಜನರು ಇಂದು ಸಭೆಯನ್ನ ಕಟ್ಟುತ್ತಿರುತ್ತಾರೆ.
ದಿಸ್ ವಿ ಡೋಂಟ್ ಹ್ಯಾವ್ ಟು ಫಾಲೋ ದ ಪ್ಯಾಟರ್ನ್ ಆಫ್ ಜೀಸಸ್ ಅಂಡ್ ದಿ ಅಪೋಸ್ಟಲ್ಸ್ ಅಂಡ್ ಆಲ್. ವಿ ಆರ್ ಇನ್ ದ 20th ಸೆಂಚುರಿ.
ನಾವು ಯೇಸುವಿನ ಮತ್ತು ಅಪೋಸ್ತಲರ ಮಾದರಿಯನ್ನ ಅನುಸರಿಸುವ ಅವಶ್ಯಕತೆ ಇಲ್ಲ. ಇಂದು ನಾವು 20ನೇ ಶತಮಾನದಲ್ಲಿದ್ದೇವೆ ಅಂತ ಹೇಳ್ತಾರೆ.
ವಿ ಕ್ಯಾನ್ ಮಾಡಿಫೈ 21st ಸೆಂಚುರಿ, ವಿ ಕ್ಯಾನ್ ಡೂ ಇಟ್ ಇನ್ ಅ ಬೆಟರ್ ವೇ, ವೇರ್ ಇಸ್ ದ ಗ್ಲೋರಿ.
ನಾವು 21ನೇ ಶತಮಾನದಲ್ಲಿ ಸ್ವಲ್ಪ ಆಧುನೀಕರಿಸಿ ಸ್ವಲ್ಪ ಉತ್ತಮವಾದ ಮಾದರಿಯಲ್ಲಿ ಕಟ್ಟುತ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಮಹಿಮೆ ಅಂದ್ರೆ ದೇವರ ಪ್ರಭಾವ ಎಲ್ಲಿ? ಅಲ್ಲಿ ಇಲ್ಲ. ಅಲ್ಲಿ
ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಟ್ರಕ್ಚರ್.
ಅದು ಅದ್ಭುತವಾಗಿ ರಚನೆಗೊಂಡಿತ್ತಷ್ಟೇ.
ಸೊ ವಾಟ್ ಡಿಡ್ ಗಾಡ್ ಹ್ಯಾವ್ ಟು ಡೂ? ಗಾಡ್ ಹ್ಯಾಡ್ ಟು ಬ್ರೇಕ್ ದಟ್ ಮ್ಯಾನ್.
ದೇವರು ಏನ್ ಮಾಡಬೇಕಾಗಿತ್ತು ಹಾಗಾದ್ರೆ ಅಲ್ಲಿ ಅಂದ್ರೆ, ದೇವರು ಮೋಶೆಯನ್ನ ಮುರಿಯಬೇಕಾಗಿತ್ತು.
ಬ್ರೇಕ್ ಹಿಮ್, ಬ್ರೇಕ್ ಹಿಮ್, ಬ್ರೇಕ್ ಹಿಮ್, ಅಂಡ್ ಇಟ್ ಟುಕ್ ಅ ಲಾಂಗ್ ಟೈಮ್, 40 ಇಯರ್ಸ್.
ದೇವರು ಆತನನ್ನ ಮುರಿದರು, ಮುರಿದರು ಎಷ್ಟರ ಮಟ್ಟಿಗೆ ಅಂದ್ರೆ 40 ವರ್ಷಗಳ ಅವಧಿ ಹಿಡಿತು.
ಅಂಡ್ ವೆನ್ ಗಾಡ್ ಸಕ್ಸೀಡೆಡ್ ಇನ್ ಬ್ರೇಕಿಂಗ್ ಹಿಮ್,
ದೇವರು ಆತನನ್ನ ಮುರಿಯುವುದರಲ್ಲಿ ಯಶಸ್ಸು ಕಂಡಾಗ,
ಹಿ ಸೆಡ್, ನೌ ಮೋಶೆಸ್, I want you to build my tabernacle like this. It's going to be a very simple tent.
Aga devaru moshege ee riti helutare, iga neenu nanna gudaravanna kattabahudu, idu ondu bahala saralavadanta dere athava gudisalu anta helutare devaru.
And you read that beautiful expression in Exodus 39 and 40.
Vimochana kanda 39 mattu 40ne adhyayadalli adbhutavagi vivarisalpattide adaru bagge, adana neevu odikollabahudu.
18 times it says
ali helutte 18 bari 18 bari
Moses did exactly as the Lord commanded him.
Devaru aatanige aagnapisida prakarave Mosheyu adanna kattidanu athava maadidanu anta.
And at the end of the 18th time it says the glory of the Lord came upon it.
18ne sari koneyalli helidaga ali helalpattide devara andre kartana mahimiyu adara mele bantu anta.
It's been a great encouragement to me.
Idu nanage bahala dodda protsahadayaka sangati.
I say, Lord, if I do it exactly like Jesus and the apostles did it, there will be a glory in my life.
Nan helide kartare, nanu yesu mattu apostolaru maadidante maadi bitre nanna jeevitadalli devara mahimeyu iruttade embudagi.
There will be a glory in what I do.
Nanu maaduvantadaralli mahimeyu athava prabhavavu tumbiruttade.
There will be a glory in the church that I build.
Nanu kattuvanta sabeyalli devara mahime athava prabhavavu tumbiruttade.
If I follow exactly the way Jesus did it,
Yesu Swami maadidante nanu adhe prakara maaduvaga,
not the way the Americans did it, the way Jesus did it,
Americanaru maadidante alla Yesu Swami maadida reetiyalli,
the way the apostles did it,
apostolaru maadidanta reetiyalli,
not the way today's great preachers are doing it, the way it is in scripture,
indu dodda bodhakaru maartarla reetiyalla vachanadalli tilisi kotta prakara maadidare,
so that it can be written about me at the end of my life that I did it exactly as the Lord commanded, there will be a glory.
Nana jeevitada koneyalli ee riti bariyalpadate devaru aagnapisida prakara nanu maadidenu anta aga devara mahimeyu adaralli tumbiruttade.
And that's why I say you need to study the scriptures.
Adakkagi neevu vachanagalanna adhyayana maaduvaragirbeku.
You need to understand God's ways. How does God do his work.
ನೀವು ದೇವರ ಮಾರ್ಗಗಳನ್ನು ಅರಿತವರಾಗಿರಬೇಕು ಮತ್ತು ದೇವರು ತನ್ನ ಕಾರ್ಯಗಳನ್ನು ಹೇಗೆ ಮಾಡ್ತಾನೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವರಾಗಿರಬೇಕು.
How did Jesus do his work?
ಹೇಗೆ ಯೇಸು ತನ್ನ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು.